ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 28/4/2024 ಅವ್ಯಕ್ತ ಭಕ್ತಾದ ಮಧುಬನ ರಿವೈಸ್ 23/10/99. ಸಮಯದ ಕೂಗಾಗಿದೆ ದಾತಾಗಿ. ಇಂದು ಸರ್ವಶ್ರೇಷ್ಠ ಭಾಗ್ಯ ವಿಧಾತ ಸರ್ವ ಶಕ್ತಿಗಳ ದಾತ ಆದಂತಹ ಭಕ್ತಾದ ನಾಲ್ಕೂ ಕಡೆ ಇರುವ ಸರ್ವ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ. ಬಲೆ ಮಕ್ಕಳು ಮಧುಬನದಲ್ಲಿ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿರಬಹುದು, ಅಥವಾ ದೇಶ ವಿದೇಶದಲ್ಲಿ ಕುಳಿತು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಪರಮಾತ್ಮ ತಂದೆಯ ಮಹಾವಾಕ್ಯವನ್ನು ಕೇಳುತ್ತಿರಬಹುದು ಮತ್ತು ಪರಮಾತ್ಮ ತಂದೆಯನ್ನು ನೋಡುತ್ತಿರಬಹುದು. ನೀವು ಎಲ್ಲೇ ಕುಳಿತಿದ್ದರೂ ಕೂಡ ನೀವೆಲ್ಲರೂ ಪರಮಾತ್ಮ ತಂದೆಯ ಮನಸ್ಸಿನ ಸಮ್ಮುಖದಲ್ಲೇ ಇದ್ದೀರಾ. ಆ ಎಲ್ಲಾ ಮಕ್ಕಳನ್ನು ನೋಡುತ್ತಾ ಪರಮಾತ್ಮ ತಂದೆ ಹರ್ಷಿತರಾಗುತ್ತಿದ್ದಾರೆ. ದೇಶ ವಿದೇಶದಲ್ಲಿ ಕುಳಿತಿರುವ ಎಲ್ಲಾ ಮಕ್ಕಳನ್ನು ನೋಡುತ್ತಾ ಬಾಪ್ತಾದ ಹರ್ಷಿತರಾಗುತ್ತಿದ್ದಾರೆ. ನೀವೆಲ್ಲರೂ ಕೂಡ ಹರ್ಷಿತರಾಗುತ್ತಿದ್ದೀರಾ ತಾನೆ? ಮಕ್ಕಳೂ ಕೂಡ ಹರ್ಷಿತರಾಗುತ್ತಿದ್ದೀರಾ ಮತ್ತು ಬಾಪ್ತಾದ ಕೂಡ ಹರ್ಷಿತರಾಗುತ್ತಿದ್ದಾರೆ. ಮನಸ್ಸಿನ ಸದಾಕಾಲದ ಈ ಸತ್ಯ ಹರ್ಷಿತ ಮುಖತೆ ಇಡೀ ಜಗತ್ತಿನ ದುಃಖವನ್ನು ದೂರ ಮಾಡುವಂತದ್ದಾಗಿದೆ. ಮನಸ್ಸಿನ ಸದಾಕಾಲದ ಈ ಸತ್ಯ ಖುಷಿ ಇಡೀ ಜಗತ್ತಿನ ದುಃಖವನ್ನು ದೂರ ಮಾಡುತ್ತದೆ ಮತ್ತು ಮನಸ್ಸಿನ ಈ ಖುಷಿ ಸರ್ವ ಆತ್ಮರಿಗೂ ಪರಮಾತ್ಮ ತಂದೆಯ ಅನುಭವವನ್ನು ಮಾಡಿಸುತ್ತದೆ. ಏಕೆಂದರೆ ಪರಮಾತ್ಮ ತಂದೆ ಸದಾ ಸರ್ವ ಆತ್ಮರ ಸೇವಾದಾರಿಯಾಗಿದ್ದಾರೆ ಮತ್ತು ಮಕ್ಕಳಾದ ನೀವೆಲ್ಲರೂ ಪರಮಾತ್ಮ ತಂದೆಯ ಜೊತೆಗೆ ಸೇವೆಯಲ್ಲಿ ಜೊತೆಗಾರರಾಗಿದ್ದೀರಾ. ನೀವೆಲ್ಲರೂ ಪರಮಾತ್ಮ ತಂದೆಗೆ ಜೊತೆಗಾರರಾಗಿದ್ದೀರಾ ತಾನೆ? ಪರಮಾತ್ಮ ತಂದೆಗೆ ಜೊತೆಗಾರರಾಗಿದ್ದೀರಾ ಮತ್ತು ವಿಶ್ವದ ದುಃಖವನ್ನು ಪರಿವರ್ತನೆ ಮಾಡಿ ಸದಾ ಖುಷಿಯಲ್ಲಿರುವಂತಹ ಸಾಧನವನ್ನು ಸರ್ವರಿಗೂ ನೀಡುವಂತಹ ಸೇವೆಯಲ್ಲಿ ಸದಾ ಉಪಸ್ಥಿತರಾಗಿರುತ್ತೀರಾ. ಅಂದರೆ ಸದಾ ಸೇವಾದಾರಿಗಳಾಗಿದ್ದೀರಾ. ಸೇವೆ ಅಂದರೆ ಕೇವಲ 4 ಗಂಟೆ ಸೇವೆಯನ್ನು ಮಾಡುವುದಲ್ಲ, 6 ಗಂಟೆ ಸೇವೆಯನ್ನು ಮಾಡುವುದಲ್ಲ. ಪ್ರತಿಕ್ಷಣ ಸೇವೆಯ ಸ್ಟೇಜ್ನಲ್ಲಿ ಕುಳಿತು ಪಾತ್ರವನ್ನು ಅಭಿನಯ ಮಾಡುವಂತಹ ಪರಮಾತ್ಮ ತಂದೆಯ ಜೊತೆಗಾರರು ನೀವಾಗಿದ್ದೀರಾ. ನಿರಂತರ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿರುತ್ತೀರಾ. ಅದೇ ರೀತಿ ನಿರಂತರ ಸೇವೆಯನ್ನು ಮಾಡುತ್ತೀರಾ. ಅಂದ ಮೇಲೆ ಸ್ವಯಂ ನಿರಂತರ ಸೇವಾದಾರಿ ಎಂದು ಅನುಭವ ಮಾಡುತ್ತಿದ್ದೀರಾ ತಾನೆ? ಅಥವಾ 8 ಗಂಟೆಯ ಸೇವಾದಾರಿ ಅಥವಾ 10 ಗಂಟೆಯ ಸೇವಾದಾರಿ ಎಂದು ಅನುಭವ ಮಾಡುತ್ತಿದ್ದೀರೋ? ಈ ಬ್ರಾಹ್ಮಣ ಜನ್ಮ ಸಿಕ್ಕಿರುವುದೇ ನೆನಪು ಮತ್ತು ಸೇವೆಗೋಸ್ಕರ. ಈ ಬ್ರಾಹ್ಮಣ ಜನ್ಮದಲ್ಲಿ ಬೇರೆ ಇನ್ನೇನನ್ನು ಮಾಡಲು ಸಾಧ್ಯ? ಈ ಬ್ರಾಹ್ಮಣ ಜನ್ಮದಲ್ಲಿ ನೆನಪು ಮತ್ತು ಸೇವೆಯನ್ನೇ ಮಾಡಬೇಕು. ಪ್ರತಿ ಶ್ವಾಸ ಪ್ರತಿ ಸೆಕೆಂಡ್ ಸೇವೆ ಮತ್ತು ನೆನಪು ಜೊತೆ ಜೊತೆಗೆ ಇರಬೇಕು. ನಾವು ಬೇರೆ ಸಮಯದಲ್ಲಿ ಸೇವೆಯನ್ನು ಮಾಡುತ್ತೇವೆ ಮತ್ತು ಬೇರೆ ಸಮಯದಲ್ಲಿ ತಂದೆಯನ್ನು ನೆನಪು ಮಾಡುತ್ತೇವೆ. ಅಂದರೆ ಸೇವೆಯನ್ನು ಮಾಡುವ ಸಮಯವೇ ಬೇರೆ ಆಗಿದೆ ಮತ್ತು ತಂದೆಯನ್ನು ನೆನಪು ಮಾಡುವ ಸಮಯವೇ ಬೇರೆ ಆಗಿದೆ ಎಂದು ಬೇರೆ ಬೇರೆ ಸಮಯದಲ್ಲಿ ಸೇವೆ ಮತ್ತು ನೆನಪಿನಲ್ಲಿ ಸ್ಥಿತ ಆಗುವುದಿಲ್ಲ ತಾನೆ? ಒಳ್ಳೆಯದು, ನೆನಪು ಮತ್ತು ಸೇವೆಯ ಬ್ಯಾಲೆನ್ಸ್ ಇದೆ ತಾನೆ? ಒಂದು ವೇಳೆ 100% ಸೇವೆಯಲ್ಲಿ ನಾವು ಉಪಸ್ಥಿತ ಆಗಿದ್ದರೆ 100% ನೆನಪಿನಲ್ಲಿ ಉಪಸ್ಥಿತ ಆಗಿದ್ದೇವಾ? ಸೇವೆ ಮತ್ತು ನೆನಪು ಎರಡರ ಬ್ಯಾಲೆನ್ಸ್ ಇದೆಯಾ? ಸೇವೆ ಮತ್ತು ನೆನಪಿನಲ್ಲಿ ಅಂತರ ಆಗುತ್ತದೇನು? ಕರ್ಮಯೋಗಿ ಅನ್ನುವ ಶಬ್ದದ ಅರ್ಥವೇ ಆಗಿದೆ. ಕರ್ಮ ಮತ್ತು ನೆನಪು ಎರಡು ಬ್ಯಾಲೆನ್ಸ್ ನಲ್ಲಿ ಇರಬೇಕು. ಸೇವೆ ಮತ್ತು ನೆನಪು ಎರಡು ಬ್ಯಾಲೆನ್ಸ್ ನಲ್ಲಿ ಇರಬೇಕು. ಸೇವೆ ಮತ್ತು ನೆನಪಿನ ಬ್ಯಾಲೆನ್ಸ್ ಸಮಾನ ಆಗಿರಬೇಕು. ಕೆಲವೊಮ್ಮೆ ನಾವು ಹೆಚ್ಚು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೆ ಮತ್ತು ಕಡಿಮೆ ಸೇವೆಯನ್ನು ಮಾಡುತ್ತೇವೆ, ಅಥವಾ ಇನ್ನು ಕೆಲವೊಮ್ಮೆ ಹೆಚ್ಚು ಸಮಯ ಸೇವೆಯಲ್ಲಿ ಉಪಸ್ಥಿತ ಆಗಿರುತ್ತೇವೆ ಮತ್ತು ಕಡಿಮೆ ಸಮಯ ತಂದೆಯ ನೆನಪಿನಲ್ಲಿ ಇರುತ್ತೇವೆ ಎಂದು ಹೇಳುವುದಿಲ್ಲ ತಾನೆ? ಹೇಗೆ ಆತ್ಮ ಮತ್ತು ಶರೀರ ಎಲ್ಲಿಯವರೆಗೂ ಈ ನಾಟಕದ ಸ್ಟೇಜ್ನ ಮೇಲೆ ಇರುತ್ತದೆಯೋ ಅಲ್ಲಿಯವರೆಗೂ ಆತ್ಮ ಮತ್ತು ಶರೀರ ಜೊತೆ ಜೊತೆಗೆ ಇರುತ್ತದೆ. ಆತ್ಮ ಶರೀರದಿಂದ ದೂರ ಆಗಲು ಸಾಧ್ಯ ಇದೇನು? ಈ ನಾಟಕದ ಸ್ಟೇಜ್ನ ಮೇಲೆ ಪಾತ್ರವನ್ನು ಮಾಡುವವರೆಗೂ ಆತ್ಮ ಶರೀರದಿಂದ ದೂರ ಆಗಲು ಸಾಧ್ಯ ಇಲ್ಲ. ಅದೇ ರೀತಿ ನೆನಪು ಮತ್ತು ಸೇವೆ ಜೊತೆ ಜೊತೆಗೆ ಇರಬೇಕು. ನೆನಪು ಅಂದರೆ ಪರಮಾತ್ಮ ತಂದೆಯ ಸಮಾನ ಆಗುವುದು. ನೆನಪು ಅಂದರೆ ಸ್ವಯಂನ ಸ್ವಮಾನದ ನೆನಪನ್ನು ಮಾಡುವುದು. ಯಾವಾಗ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿರುತ್ತೀರೋ ಆಗ ಸ್ವತಃ ಸ್ವಮಾನದ ನೆನಪು ಕೂಡ ಇರುತ್ತದೆ. ಒಂದು ವೇಳೆ ಸ್ವಮಾನದ ನೆನಪಿನಲ್ಲಿ ನೀವು ಸ್ಥಿತ ಆಗದೇ ಇದ್ದರೆ ನಿಮ್ಮ ನೆನಪು ಶಕ್ತಿಶಾಲಿ ನೆನಪಾಗಿರುವುದಿಲ್ಲ. ಸ್ವಮಾನ ಅಂದರೆ ಪರಮಾತ್ಮ ತಂದೆಯ ಸಮಾನ ಆಗುವುದು. ಸಂಪೂರ್ಣ ಸ್ವಮಾನ ಅಂದರೆ ಸಂಪೂರ್ಣ ತಂದೆಯ ಸಮಾನ ಆಗುವುದು. ಮತ್ತು ಅದೇ ರೀತಿ ನೆನಪಿನಲ್ಲಿ ಸ್ಥಿತ ಆದಂತಹ ಮಕ್ಕಳು ಸದಾ ದಾಸ ಆಗಿರುತ್ತಾರೆ. ಯಾರು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿರುತ್ತಾರೋ ಅವರು ಪಡೆದುಕೊಳ್ಳುವಂತಹ ಆತ್ಮರಲ್ಲ. ದೇವತೆಗಳಾಗಿರುತ್ತಾರೆ. ದೇವತೆಗಳು ಅಂದರೆ ನೀಡುವಂತವರಾಗಿರುತ್ತಾರೆ. ಅಂದ ಮೇಲೆ ಇಂದು ಬಾಪ್ತಾದ ಎಲ್ಲಾ ಮಕ್ಕಳ ದಾಸತನದ ಸ್ಥಿತಿಯನ್ನು ಚೆಕ್ ಮಾಡುತ್ತಿದ್ದರು. ಮಕ್ಕಳು ದಾಸನಿಗೆ ಮಕ್ಕಳಾಗಿ ಎಷ್ಟು ದಾಸ ಆಗಿದ್ದಾರೆ ಎಂದು. ದಾಸಾದಂತಹ ಪರಮಾತ್ಮ ತಂದೆಗೆ ಮಕ್ಕಳಾದ ನೀವು ಎಷ್ಟು ದಾಸ ಆಗಿದ್ದೀರಾ ಅನ್ನುವುದನ್ನು ಪರಮಾತ್ಮ ತಂದೆ ಈ ದಿನ ಚೆಕ್ ಮಾಡುತ್ತಿದ್ದರು. ಹೇಗೆ ಪರಮಾತ್ಮ ತಂದೆ ಎಂದೂ ಮಕ್ಕಳಿಂದ ಏನನ್ನೂ ಪಡೆದುಕೊಳ್ಳುವ ಸಂಕಲ್ಪವನ್ನು ಮಾಡುವುದಿಲ್ಲ, ಮಕ್ಕಳಿಗೆ ಸದಾ ನೀಡಬೇಕು ಅನ್ನುವ ಸಂಕಲ್ಪವನ್ನು ಮಾಡುತ್ತಾರೆ. ಒಂದು ವೇಳೆ ಪರಮಾತ್ಮ ತಂದೆಗೆ ಮಕ್ಕಳಿಗೆ ನನಗೆ ನೀವು ಎಲ್ಲವನ್ನೂ ನೀಡಿ ಎಂದು ಹೇಳಿದರೂ ಕೂಡ ನಿಮ್ಮ ಬಳಿ ಇರುವಂತಹ ಸಂಪೂರ್ಣ ಹಳೆಯ ವಸ್ತುವನ್ನು ನೀಡಿ, ಆ ಹಳೆಯ ವಸ್ತುವಿಗೆ ಬದಲಾಗಿ ನಾನು ನಿಮಗೆ ಹೊಸ ವಸ್ತುವನ್ನು ನೀಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಪರಮಾತ್ಮ ತಂದೆಗೆ ಹಳೆಯದನ್ನು ಕೊಡುವುದು ಅಂದರೆ ಪರಮಾತ್ಮ ತಂದೆಯ ಮೂಲಕ ಸರ್ವಸ್ವವನ್ನು ಪಡೆದುಕೊಳ್ಳುವುದಾಗಿದೆ. ವರ್ತಮಾನ ಸಮಯದ ಮಕ್ಕಳ ಒಂದು ಟಾಪಿಕ್ ಬಾಪ್ತಾದರವರಿಗೆ ಬಹಳ ಇಷ್ಟ ಆಯಿತು. ಅದು ಯಾವ ಟಾಪಿಕ್ ಆಗಿದೆ? ವಿದೇಶದವರ ಟಾಪಿಕ್ ಆಗಿದೆ. ಆ ಟಾಪಿಕ್ ಯಾವ ಟಾಪಿಕ್ ಆಗಿದೆ? ಸಮಯದ ಕೂಗು ಅನ್ನುವ ಟಾಪಿಕ್. ಅಂದ ಮೇಲೆ ಬಾಪ್ತಾದ ನೋಡುತ್ತಿದ್ದಾರೆ ಮಕ್ಕಳಿಗೋಸ್ಕರ ಸಮಯದ ಕೂಗು ಏನಾಗಿದೆ ಎಂದು. ನೀವೆಲ್ಲರೂ ವಿಶ್ವದ ಆತ್ಮರಿಗೋಸ್ಕರ ಸಮಯದ ಕೂಗು ಏನಾಗಿದೆ, ಸೇವೆಗೋಸ್ಕರ ಸಮಯದ ಕೂಗು ಏನಾಗಿದೆ ಎಂದು ನೋಡುತ್ತೀರಾ? ಬಾಪ್ತಾದ ಸೇವೆಯಲ್ಲಿ ಮಕ್ಕಳಿಗೆ ಜೊತೆಗಾರ ಅಂತೂ ಆಗಿದ್ದಾರೆ, ಆದರೆ ಬಾಪ್ತಾದ ನೋಡುತ್ತಾರೆ ಮಕ್ಕಳಿಗೋಸ್ಕರ ಸಮಯದ ಕೂಗು ಏನಾಗಿದೆ ಎಂದು. ನೀವೆಲ್ಲರೂ ತಿಳಿದುಕೊಂಡಿದ್ದೀರಾ ತಾನೆ ಸಮಯದ ಕೂಗು ಏನಾಗಿದೆ? ನನಗೋಸ್ಕರ ಸಮಯದ ಕೂಗು ಏನಾಗಿದೆ ಎಂದು ನೀವು ಸ್ವಯಂ ವಿಚಾರ ಮಾಡಿ. ಸೇವೆಗೋಸ್ಕರ ಸಮಯದ ಕೂಗು ಏನಾಗಿದೆ ಎಂದು ಅರ್ಥ ಮಾಡಿಕೊಂಡು ನೀವು ಭಾಷಣವನ್ನು ಮಾಡಿದ್ದೀರಾ ಮತ್ತು ಭಾಷಣವನ್ನು ಮಾಡುತ್ತಿದ್ದೀರಾ. ಆದರೆ ನನಗೋಸ್ಕರ ಸಮಯದ ಕೂಗು ಏನಾಗಿದೆ? ಸ್ವಯಂ ಕೇಳಿಕೊಳ್ಳಿ, ನನಗೋಸ್ಕರ ಸಮಯದ ಕೂಗು ಏನಾಗಿದೆ ಎಂದು. ವರ್ತಮಾನ ಸಮಯದ ಕೂಗು ಏನಾಗಿದೆ ಎಂದು ನೀವೇ ಸ್ವಯಂ ಕೇಳಿಕೊಳ್ಳಿ. ಅಂದ ಮೇಲೆ ಬಾಪ್ತಾದ ನೋಡುತ್ತಿದ್ದರು ವರ್ತಮಾನ ಸಮಯಕ್ಕನುಸಾರವಾಗಿ ಪ್ರತಿ ಕ್ಷಣ ಪ್ರತಿಯೊಬ್ಬ ಮಕ್ಕಳು ದಾಸತನದ ಸ್ಥಿತಿಯನ್ನು ಇನ್ನೂ ವೃದ್ಧಿ ಮಾಡಿಕೊಳ್ಳಬೇಕು. ಬಲೆ ಸ್ವ ಉನ್ನತಿಗೋಸ್ಕರ ದಾಸತನದ ಭಾವನೆ ಪ್ರತ್ಯಕ್ಷ ರೂಪದಲ್ಲಿ ಕಾಣಿಸಲಿ, ಅಥವಾ ಸರ್ವರ ಬಗ್ಗೆ ಸ್ನೇಹ ಪ್ರತ್ಯಕ್ಷ ರೂಪದಲ್ಲಿ ಕಾಣಿಸಲಿ. ಯಾರು ಹೇಗೆ ಬೇಕಾದರೂ ಇರಲಿ, ಯಾರು ಏನನ್ನು ಬೇಕಾದರೂ ಮಾಡಲಿ, ಆದರೆ ನಾನು ದಾಸಾಗಿ ನೀಡಬೇಕು. ಅಂದ ಮೇಲೆ ದಾಸ ಸದಾ ಬೇಹದ್ದಿನ ವೃತ್ತಿ ಉಳ್ಳವರಾಗಿರುತ್ತಾರೆ. ದಾಸ ಹದ್ದಿನಲ್ಲಿ ಇರುವುದಿಲ್ಲ ಮತ್ತು ದಾಸ ಸದಾ ಸಂಪನ್ನ ಆಗಿರುತ್ತಾರೆ, ಭರ್ಪೂರ್ ಆಗಿರುತ್ತಾರೆ. ದಾಸ ಸದಾ ಮಾಸ್ಟರ್ ಕ್ಷಮಾಸಾಗರ ಆಗಿರುತ್ತಾರೆ. ಈ ಕಾರಣದಿಂದ ಹದ್ದಿನ ನಮ್ಮ ಆಂತರ್ಯದಲ್ಲಿರುವ ಎಲ್ಲಾ ಸಂಸ್ಕಾರ ಪ್ರಕಟ ಆಗುವುದಿಲ್ಲ, ಅದು ಮಾಯೆ ಆಗಿಬಿಡುತ್ತದೆ, ಅಥವಾ ಅನ್ಯರ ಹದ್ದಿನ ಸಂಸ್ಕಾರ ಪ್ರತ್ಯಕ್ಷ ಆಗುವುದಿಲ್ಲ, ಅದು ಮಾಯೆ ಆಗಿಬಿಡುತ್ತದೆ. ನಾನು ದಾಸಾಗಿ ಸದಾ ನೀಡಬೇಕು. ಯಾರು ನೀಡಲಿ ಅಥವಾ ನೀಡದೇ ಇರಲಿ, ನಾನು ಸದಾ ದಾಸ ಆಗಬೇಕು. ಅನ್ಯ ಆತ್ಮರು ಯಾವುದೇ ಪ್ರಕಾರದ ಸಂಸ್ಕಾರಕ್ಕೆ ಪರವಶ ಆಗಿರಬಹುದು, ಆ ಆತ್ಮರಿಗೆ ನಾನು ಸಹಯೋಗವನ್ನು ನೀಡಬೇಕು. ಅಂದ ಮೇಲೆ ಯಾವುದೇ ಪ್ರಕಾರದ ಹದ್ದಿನ ಸಂಸ್ಕಾರ ನಮ್ಮನ್ನು ಪ್ರಭಾವಿತ ಮಾಡಬಾರದು. ಯಾವಾಗ ದಾಸಾಗಿ ಸರ್ವ ಆತ್ಮರಿಗೂ ಸಹಯೋಗವನ್ನು ನೀಡುತ್ತೇವೋ ಆಗ ಯಾವುದೇ ಪ್ರಕಾರದ ಹದ್ದಿನ ಸಂಸ್ಕಾರ ನಮ್ಮನ್ನು ಪ್ರಭಾವಿತಗೊಳಿಸಲು ಸಾಧ್ಯ ಇಲ್ಲ. ಅನ್ಯರು ನಮಗೆ ಗೌರವವನ್ನು ಕೊಡಲಿ ಅಥವಾ ಕೊಡದೇ ಇರಲಿ, ಅವರು ಗೌರವವನ್ನು ಕೊಡದೇ ಇದ್ದರೂ ಕೂಡ ನಾನು ಅವರಿಗೆ ಗೌರವವನ್ನು ಕೊಡಬೇಕು. ಇಂತಹ ದಾಸತನದ ಭಾವನೆ ಈಗ ಪ್ರತ್ಯಕ್ಷ ಆಗಬೇಕು, ದಾಸ ಆಗಬೇಕು ಎಂದು ನನ್ನ ಮನಸ್ಸಿನಲ್ಲಿ ಭಾವನೆ ಇದೆ. ಆದರೆ ಆದರೆ ಅನ್ನುವ ಸಂಕಲ್ಪ ಬರಬಾರದು. ನಾನು ದಾಸಾಗಿ ಸದಾ ನೀಡಬೇಕು. ಯಾವ ನಡತೆ ನನ್ನ ಕೆಲಸಕ್ಕೆ ಬರುವುದಿಲ್ಲವೋ, ಯಾವ ಮಾತು ನನಗೆ ಕೆಲಸಕ್ಕೆ ಬರುವುದಿಲ್ಲವೋ, ಯಾವುದು ನನಗೆ ಇಷ್ಟ ಆಗುವುದಿಲ್ಲವೋ ಅದನ್ನು ನಾನು ಸ್ವೀಕಾರ ಮಾಡಬಾರದು. ಕೆಟ್ಟ ವಸ್ತುವನ್ನು ಯಾರಾದರೂ ತೆಗೆದುಕೊಳ್ಳುತ್ತಾರೇನು? ಕೆಟ್ಟದ್ದನ್ನು ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಳ್ಳುವುದು ಅಂದರೆ ಕೆಟ್ಟದ್ದನ್ನು ತೆಗೆದುಕೊಳ್ಳುವುದಾಗಿದೆ. ಬುದ್ಧಿಯಲ್ಲೂ ಕೂಡ ಕೆಟ್ಟದ್ದನ್ನು ಧಾರಣೆ ಮಾಡಿಕೊಳ್ಳಬೇಡಿ. ಬುದ್ಧಿಯ ಮೂಲಕ ಕೆಟ್ಟದ್ದನ್ನು ಸ್ವೀಕಾರ ಮಾಡಬೇಡಿ. ಬುದ್ಧಿಯಲ್ಲಿ ಆ ಮಾತು ಧಾರಣೆ ಆಗುತ್ತದೆ, ಆದ್ದರಿಂದ ಬುದ್ಧಿಯಲ್ಲೂ ಕೂಡ ಕೆಟ್ಟ ಮಾತು ಧಾರಣೆ ಆಗಬಾರದು. ಅದು ಕೆಟ್ಟ ವಸ್ತು ಎಂದು ನಮಗೆ ಗೊತ್ತಿದೆ, ಅದು ಒಳ್ಳೆಯ ವಸ್ತು ಅಲ್ಲ. ಅಂದ ಮೇಲೆ ಮನಸ್ಸು ಮತ್ತು ಬುದ್ಧಿಯಲ್ಲಿ ಆ ವಸ್ತುವನ್ನು ಸ್ವೀಕಾರ ಮಾಡಬೇಡಿ. ಅಂದರೆ ಮನಸ್ಸು ಮತ್ತು ಬುದ್ಧಿಯ ಮೂಲಕ ಆ ಕೆಟ್ಟದ್ದನ್ನು ಧಾರಣೆ ಮಾಡಿಕೊಳ್ಳಬೇಡಿ. ಇನ್ನೂ ನೀವು ಪಡೆದುಕೊಳ್ಳುವ ಬದಲು ಶುಭ ಭಾವನೆ ಶುಭ ಕಾಮನೆಯಿಂದ ದಾಸಾಗಿ ಸರ್ವರಿಗೂ ದಾನವನ್ನು ನೀಡಿ. ಯಾರಿಂದಲೂ ಏನನ್ನೂ ಪಡೆದುಕೊಳ್ಳಬೇಡಿ. ಏಕೆಂದರೆ ವರ್ತಮಾನ ಸಮಯಕ್ಕನುಸಾರವಾಗಿ ಒಂದು ವೇಳೆ ಮನಸ್ಸು ಮತ್ತು ಬುದ್ಧಿ ಖಾಲಿ ಇರದೇ ಇದ್ದರೆ ನೀವು ನಿರಂತರ ಸೇವಾದಾರಿಯಾಗಲು ಸಾಧ್ಯ ಇಲ್ಲ. ಮನಸ್ಸು ಮತ್ತು ಬುದ್ಧಿ ಯಾವುದಾದರೂ ಒಂದು ಮಾತಿನಲ್ಲಿ ಬಿಸಿಯಾಗಿದ್ದರೆ ನೀವು ಹೇಗೆ ಸೇವೆಯನ್ನು ಮಾಡಲು ಸಾಧ್ಯ? ಹೇಗೆ ಲೌಕಿಕದಲ್ಲಿ ಕೆಲವರು 8 ಗಂಟೆ ನೌಕರಿಯನ್ನು ಮಾಡುತ್ತಾರೆ, ಕೆಲವರು 10 ಗಂಟೆ ಕೆಲಸವನ್ನು ಮಾಡುತ್ತಾರೆ. ಅದೇ ರೀತಿ ನೀವು ಇಲ್ಲಿ 10 ಗಂಟೆ ಅಥವಾ 8 ಗಂಟೆ ಸೇವೆಯನ್ನು ಮಾಡುವಂತವರಾಗಿ ಬಿಡುತ್ತೀರಾ. 8 ಗಂಟೆಯ ಸೇವಾದಾರಿಗಳು ನೀವಲ್ಲ, 6 ಗಂಟೆಯ ಸೇವಾದಾರಿಗಳು ನೀವಲ್ಲ. ನೀವು ನಿರಂತರ ಸೇವಾದಾರಿಯಾಗಬೇಕು. ಒಂದು ವೇಳೆ ಮನಸ್ಸು ಮತ್ತು ಬುದ್ಧಿ ಬೇರೆ ಮಾತಿನಲ್ಲಿ ಬಿಸಿ ಇದ್ದರೆ ನೀವು 8 ಗಂಟೆ ಸೇವೆಯನ್ನು ಮಾಡುವ ಸೇವಾದಾರಿ ಆಗುತ್ತೀರಾ ಅಥವಾ 6 ಗಂಟೆ ಸೇವೆಯನ್ನು ಮಾಡುವಂತಹ ಸೇವಾದಾರಿ ಆಗುತ್ತೀರಾ? ಆಗ ನೀವು ನಿರಂತರ ಸೇವಾದಾರಿಯಾಗಲು ಸಾಧ್ಯ ಇಲ್ಲ. ಬಲೇ ನೀವು ಮನಸ್ಸಿನಿಂದ ಸೇವೆಯನ್ನು ಮಾಡಿ ಅಥವಾ ವಾಣಿಯಿಂದ ಸೇವೆಯನ್ನು ಮಾಡಿ ಅಥವಾ ಕರ್ಮ ಅಂದರೆ ಸಂಬಂಧ ಸಂಪರ್ಕದಿಂದ ಸೇವೆ ಮಾಡಿ. ಪ್ರತಿಕ್ಷಣ ದಾತ ಅಂದರೆ ಸೇವಾದಾರಿಯಾಗಿ. ಬುದ್ಧಿಯನ್ನು ಖಾಲಿ ಇಟ್ಟುಕೊಂಡಾಗ ನೀವು ಪರಮಾತ್ಮ ತಂದೆಯ ಸೇವೆಯಲ್ಲಿ ತಂದೆಗೆ ಜೊತೆಗಾರರಾಗಲು ಸಾಧ್ಯ. ನಿಮ್ಮ ಬುದ್ಧಿ ಖಾಲಿ ಇದ್ದಾಗ ಮಾತ್ರ ಪರಮಾತ್ಮ ತಂದೆಯ ಸೇವೆಯಲ್ಲಿ ಪರಮಾತ್ಮ ತಂದೆಗೆ ಜೊತೆಗಾರರಾಗಲು ಸಾಧ್ಯ. ಮನಸ್ಸನ್ನು ಸದಾ ಶುದ್ಧವಾಗಿ ಇಟ್ಟುಕೊಂಡಾಗ ನಿರಂತರ ತಂದೆಯ ಸೇವೆಯಲ್ಲಿ ತಂದೆಗೆ ಜೊತೆಗಾರರಾಗಲು ಸಾಧ್ಯ. ಅಂದ ಮೇಲೆ ನಿಮ್ಮೆಲ್ಲರ ಪ್ರತಿಜ್ಞೆ ಏನಾಗಿದೆ? ಪರಮಾತ್ಮ ತಂದೆಯ ಜೊತೆಗೆ ಇರುತ್ತೇವೆ, ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗುತ್ತೇವೆ ಎಂದು ಪ್ರತಿಜ್ಞೆಯನ್ನು ಮಾಡಿದ್ದೀರಾ ತಾನೇ? ಅಥವಾ ಪರಮಾತ್ಮ ತಂದೆ ನೀವು ವಾಪಸ್ ಮನೆಗೆ ಹೋಗುವಾಗ ಮುಂದೆ ಮುಂದೆ ಹೋಗಿ ನಾವು ಹಿಂದೆ ಹಿಂದೆ ಬರುತ್ತೇವೆ ಎಂದು ಹೇಳುವುದಿಲ್ಲ ತಾನೆ? ಸದಾ ತಂದೆಯ ಜೊತೆಗೆ ಇರುತ್ತೇವೆ ಎಂದು ಪ್ರತಿಜ್ಞೆಯನ್ನು ಮಾಡಿದ್ದೀರಾ ತಾನೆ? ಅಂದ ಮೇಲೆ ಪರಮಾತ್ಮ ತಂದೆ ಸೇವೆಯನ್ನು ಬಿಟ್ಟು ಹಾಗೆ ಇರಲು ಸಾಧ್ಯ ಇಲ್ಲ. ಸೇವೆಯನ್ನು ಮಾಡದೆ ತಂದೆಗೆ ಇರಲು ಸಾಧ್ಯ ಆಗುವುದಿಲ್ಲ. ಮಕ್ಕಳನ್ನು ನೆನಪು ಮಾಡದೆ ಕೂಡ ತಂದೆಗೆ ಇರಲು ಸಾಧ್ಯ ಆಗುವುದಿಲ್ಲ. ಅಂದ ಮೇಲೆ ಪರಮಾತ್ಮ ತಂದೆ ಎಷ್ಟು ಜಾಸ್ತಿ ಸಮಯ ಮಕ್ಕಳನ್ನು ನೆನಪು ಮಾಡುತ್ತಾರೋ ಅಷ್ಟು ಮಕ್ಕಳು ತಂದೆಯನ್ನು ನೆನಪು ಮಾಡಲು ಪರಿಶ್ರಮವನ್ನು ಪಡುತ್ತೀರಾ? ನೀವು ತಂದೆಯ ನೆನಪಿನಲ್ಲಿ ಇರುತ್ತೀರಾ, ಆದರೆ ಪರಿಶ್ರಮ ಪಟ್ಟು ತಂದೆಯ ನೆನಪಿನಲ್ಲಿ ಇರುತ್ತೀರಾ? ಗಮನ ಕೊಟ್ಟು ತಂದೆಯ ನೆನಪಿನಲ್ಲಿ ಇರುತ್ತೀರಾ? ಆದರೆ ಪರಮಾತ್ಮ ತಂದೆಗೆ ಬೇರೆ ಏನು ಕೆಲಸ ಇದೆ? ಪರಮಾತ್ಮ ತಂದೆಗೆ ಆತ್ಮರಾದ ನೀವು ಮಾತ್ರ ಮಕ್ಕಳಾಗಿದ್ದೀರಾ. ಪರಮಾತ್ಮ ತಂದೆಗೆ ಆತ್ಮರಾದ ನೀವೇ ಸರ್ವಸ್ವ ಆಗಿದ್ದೀರಾ. ಆತ್ಮರಾದ ನೀವು ನಂಬರ್ ವಾರ್ ಆಗಿದ್ದೀರಾ. ಮಕ್ಕಳನ್ನು ನೆನಪು ಮಾಡದೆ ಪರಮಾತ್ಮ ತಂದೆಗೆ ಹಾಗೆ ಇರಲು ಸಾಧ್ಯ ಇಲ್ಲ. ಮಕ್ಕಳನ್ನು ನೆನಪು ಮಾಡದೆ ತಂದೆಗೆ ಇರಲು ಸಾಧ್ಯ ಇದೇನು? ಇಲ್ಲ. ಸದಾ ತಂದೆ ಮಕ್ಕಳ ನೆನಪಿನಲ್ಲೇ ಇರುತ್ತಾರೆ. ನೀವು ತಂದೆಯ ನೆನಪಿನಲ್ಲಿ ಇರುತ್ತೀರೇನು? ಪರಮಾತ್ಮ ತಂದೆಯನ್ನು ನೆನಪು ಮಾಡದೆ ನಿಮಗೆ ಇರಲು ಸಾಧ್ಯ ಆಗುತ್ತದೆಯೇನು? ಕೆಲವೊಮ್ಮೆ ಮಕ್ಕಳು ಹುಡುಗಾಟಿಕೆಯನ್ನು ಮಾಡುತ್ತೀರಾ. ಅಂದ ಮೇಲೆ ಈ ದಿನ ಏನನ್ನು ಕೇಳಿದಿರಿ? ಸಮಯದ ಕೂಗಾಗಿದೆ, ಈಗ ನೀವು ದಾತಾಗಿ. ಈಗ ನೀವು ದಾತ ಆಗುವಂತಹ ಅವಶ್ಯಕತೆ ಬಹಳಷ್ಟು ಇದೆ. ಇಡೀ ವಿಶ್ವದ ಆತ್ಮರ ಕೂಗಾಗಿದೆ, ಹೇ ನಮ್ಮ ಇಷ್ಟ ದೇವತೆಗಳೇ ಎಂದು. ನೀವೆಲ್ಲರೂ ಭಕ್ತರ ಇಷ್ಟ ದೇವತೆ ಆಗಿದ್ದೀರಾ ತಾನೆ? ಯಾವುದಾದರೂ ಒಂದು ರೂಪದಲ್ಲಿ ಸರ್ವ ಆತ್ಮರಿಗೂ ನೀವು ಇಷ್ಟ ದೇವತೆ ಆಗಿದ್ದೀರಾ? ಅಂದ ಮೇಲೆ ಸರ್ವ ಆತ್ಮರ ಕೂಗಾಗಿದೆ, ಹೇ ಇಷ್ಟ ದೇವತೆ ಅಥವಾ ಹೇ ಇಷ್ಟ ದೇವಿ, ಈಗ ಪರಿವರ್ತನೆಯನ್ನು ಮಾಡಿ ಎಂದು. ಅಂದ ಮೇಲೆ ಭಕ್ತರ ಕೂಗು ನಿಮಗೆ ಕೇಳಿಸುತ್ತಿದೆ ತಾನೆ? ಪಾಂಡವರಿಗೆ ಭಕ್ತರ ಕೂಗು ಕೇಳಿಸುತ್ತಿದೆ ತಾನೆ? ಭಕ್ತರ ಕೂಗನ್ನು ಕೇಳಿದ ನಂತರ ನೀವು ಏನನ್ನು ಮಾಡುತ್ತೀರಾ? ಭಕ್ತರ ಕೂಗು ಕೇಳಿಸುತ್ತಿದೆ ಅಂದ ಮೇಲೆ ಭಕ್ತರಿಗೆ ಏನು ಪರಿಹಾರವನ್ನು ನೀಡುತ್ತೀರಾ? ಅಥವಾ ಪರಿಹಾರವನ್ನು ನೀಡಬೇಕು ಎಂದು ಬರೀ ಯೋಚನೆಯನ್ನು ಮಾಡುತ್ತಿದ್ದೀರೇನು? ಭಕ್ತರಿಗೆ ಪರಿಹಾರವನ್ನು ನೀಡುತ್ತೇವೆ, ಭಕ್ತರ ಕೂಗು ಕೇಳುತ್ತಿದೆ ಎಂದು ಕೇವಲ ವಿಚಾರವನ್ನು ಮಾಡುತ್ತೀರೇನು? ಭಕ್ತರ ಕೂಗು ಕೇಳಿಸುತ್ತಿದೆ ತಾನೆ? ಅಂದ ಮೇಲೆ ಸಮಯದ ಕೂಗನ್ನು ಕೇಳಿಸಿಕೊಳ್ಳುತ್ತಿದ್ದೀರಾ ತಾನೆ? ಆತ್ಮರ ಕೂಗನ್ನಷ್ಟೇ ಕೇಳಿಸಿಕೊಳ್ಳುತ್ತಿದ್ದೀರೋ ಅಥವಾ ಸಮಯದ ಕೂಗನ್ನು ಕೇಳಿಸಿಕೊಳ್ಳುತ್ತಿದ್ದೀರೋ? ಕೇವಲ ಸಮಯದ ಕೂಗನ್ನು ಕೇಳಿಸಿಕೊಳ್ಳುತ್ತಿದ್ದೀರೋ ಮತ್ತು ಸರ್ವ ಆತ್ಮರ ಕೂಗನ್ನು ಕೇಳಿಸಿಕೊಳ್ಳುತ್ತಿದ್ದೀರೋ? ಅಂದ ಮೇಲೆ ಇಷ್ಟ ದೇವತೆ ಅಥವಾ ಇಷ್ಟ ದೇವಿಯರಾದ ನೀವು ನಿಮ್ಮ ದಾತಾತನದ ಸ್ವರೂಪವನ್ನು ಪ್ರತ್ಯಕ್ಷಗೊಳಿಸಿಕೊಳ್ಳಿ. ನೀವೀಗ ಎಲ್ಲರಿಗೂ ದಾನವನ್ನು ನೀಡಬೇಕು. ಯಾವ ಆತ್ಮರು ಪ್ರಾಪ್ತಿಯನ್ನು ಪಡೆದುಕೊಳ್ಳದೆ ಹಾಗೆ ವಂಚಿತರಾಗಿ ಉಳಿದುಕೊಳ್ಳಬಾರದು. ಯಾವ ಆತ್ಮರು ಪ್ರಾಪ್ತಿಯಿಂದ ವಂಚಿತರಾಗಿ ಉಳಿದುಕೊಳ್ಳಬಾರದು. ಯಾರಾದರೂ ಪ್ರಾಪ್ತಿಯಿಂದ ವಂಚಿತ ಆಗಿ ಉಳಿದುಕೊಂಡರೆ ಅವರು ನಿಮ್ಮ ಕೊರಳಿನಲ್ಲಿ ಕಂಪ್ಲೇಂಟ್ನ ಮಾಲೆಯನ್ನು ಹಾಕುತ್ತಾರೆ, ನಿಮ್ಮ ಸಮ್ಮುಖದಲ್ಲಿ ಅನೇಕ ಕಂಪ್ಲೇಂಟ್ ಅನ್ನು ಹೇಳುತ್ತಾರೆ. ಅಂದ ಮೇಲೆ ಕಂಪ್ಲೇಂಟ್ನ ಮಾಲೆಯನ್ನು ಧರಿಸಿಕೊಳ್ಳುವಂತಹ ಇಷ್ಟ ದೇವತೆಗಳಾಗಿದ್ದೀರೋ ಅಥವಾ ಹೂವಿನ ಮಾಲೆಯನ್ನು ಧರಿಸಿಕೊಳ್ಳುವಂತಹ ಇಷ್ಟ ದೇವತೆಗಳಾಗಿದ್ದೀರೋ? ನೀವು ಎಂತಹ ಇಷ್ಟ ದೇವತೆಯಾಗಿದ್ದೀರಾ? ಪೂಜ್ಯರಾಗಿದ್ದೀರಾ ತಾನೆ? ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ, ನಾನು ಲೇಟ್ ಆಗಿ ಬರುವಂತಹ ಆತ್ಮ ಆಗಿದ್ದೇನೆ, ನಾನು ಲೇಟ್ ಆಗಿ ಈ ಜ್ಞಾನ ಮಾರ್ಗಕ್ಕೆ ಬಂದಿದ್ದೇನೆ ಎಂದು ತಿಳಿದುಕೊಳ್ಳಬೇಡಿ. ಯಾರೆಲ್ಲ ದೊಡ್ಡವರಿದ್ದಾರೋ ಅವರು ದಾತ ಆಗುತ್ತಾರೆ. ನಾನು ಹೇಗೆ ದಾತ ಆಗಲು ಸಾಧ್ಯ ಎಂದು ವಿಚಾರವನ್ನು ಮಾಡಬೇಡಿ. ಎಲ್ಲರೂ ದಾತ ಆಗಲೇಬೇಕು. ಯಾರು ಫಸ್ಟ್ ಟೈಮ್ ಮಧುಬನಕ್ಕೆ ಬಂದಿದ್ದಾರೋ ಅವರೆಲ್ಲರೂ ಕೈಯನ್ನು ಎತ್ತಿ. ಯಾರೆಲ್ಲ ಮೊದಲ ಬಾರಿ ಮಧುಬನಕ್ಕೆ ಬಂದಿದ್ದೀರೋ ಅವರು ಕೈಯನ್ನು ಎತ್ತಿ. ಯಾರು ಫಸ್ಟ್ ಟೈಮ್ ಮಧುಬನಕ್ಕೆ ಬಂದಿದ್ದೀರೋ ಅವರು ದಾಸ ಆಗಲು ಸಾಧ್ಯ ಆಗುತ್ತದೆ ತಾನೆ? ಅಥವಾ ಎರಡನೇ ಬಾರಿ ಮೂರನೇ ಬಾರಿ ಮಧುಬನಕ್ಕೆ ಬಂದಂತವರು ದಾಸ ಆಗುತ್ತೀರೋ? ಮೊದಲ ಬಾರಿ ಮಧುಬನಕ್ಕೆ ಬಂದವರು ದಾಸ ಆಗಲು ಸಾಧ್ಯ ಇದೆಯೋ ಅಥವಾ ಇಲ್ಲವೋ? ಎಲ್ಲರೂ ಹೌದು ನಾವು ದಾಸ ಆಗುತ್ತೇವೆ ಎಂದು ಹೇಳುತ್ತಿದ್ದಾರೆ. ಎಲ್ಲಾ ಮಕ್ಕಳು ಬಹಳಷ್ಟು ಬುದ್ಧಿವಂತರಾಗಿದ್ದೀರಾ? ಬಾಕ್ತಾದ ಮಕ್ಕಳ ಸಾಹಸವನ್ನು ನೋಡಿ ಸದಾ ಖುಷಿ ಪಡುತ್ತಾರೆ. ಬಲೆ ನೀವು ಒಂದು ತಿಂಗಳ ಮಗು ಆಗಿರಬಹುದು, ಅಥವಾ ಒಂದು ವರ್ಷದ ಮಗು ಆಗಿರಬಹುದು, ಅಥವಾ ಆರು ತಿಂಗಳ ಮಗು ಆಗಿರಬಹುದು, ಆದರೆ ಬಾಕ್ತಾದರವರಿಗೆ ಗೊತ್ತಿದೆ ಒಂದು ವರ್ಷದ ಮಗು ಇರಬಹುದು ಅಥವಾ ಒಂದು ತಿಂಗಳ ಮಗು ಇರಬಹುದು. ಒಂದು ತಿಂಗಳ ಮಕ್ಕಳು ಕೂಡ ತಮ್ಮನ್ನು ತಾವು ಬ್ರಹ್ಮಕುಮಾರ್ ಅಥವಾ ಬ್ರಹ್ಮಕುಮಾರಿ ಎಂದು ಹೇಳಿಸಿಕೊಳ್ಳುತ್ತಾರೆ. ಅಂದ ಮೇಲೆ ಬ್ರಹ್ಮಕುಮಾರ್ ಬ್ರಹ್ಮಕುಮಾರಿ ಅಂದರೆ ಬ್ರಹ್ಮ ತಂದೆಯ ಆಸ್ತಿಗೆ ಅಧಿಕಾರಿಯಾಗಿದ್ದೀರಾ. ಬ್ರಹ್ಮ ತಂದೆಗೆ ಮಕ್ಕಳಾಗುವುದು ಅಂದರೆ ಬ್ರಹ್ಮಕುಮಾರ್ ಬ್ರಹ್ಮಕುಮಾರಿ ಆಗುವುದು. ಬ್ರಹ್ಮ ತಂದೆಯನ್ನು ತಂದೆ ಎಂದು ಸ್ವೀಕಾರ ಮಾಡಿದ್ದೀರಾ, ಆದ್ದರಿಂದ ಬ್ರಹ್ಮಕುಮಾರ್ ಬ್ರಹ್ಮಕುಮಾರಿ ಆಗಿದ್ದೀರಾ. ಅಂದ ಮೇಲೆ ನೀವೆಲ್ಲರೂ ಬ್ರಹ್ಮಕುಮಾರ್ ಬ್ರಹ್ಮಕುಮಾರಿಯರು. ನಿಮ್ಮೆಲ್ಲರಿಗೂ ಬ್ರಹ್ಮ ತಂದೆ ತಂದೆಯಾಗಿದ್ದಾರೆ. ಶಿವ ತಂದೆಯ ಆಸ್ತಿಗೆ ನೀವೆಲ್ಲರೂ ಅಧಿಕಾರಿಗಳಾಗಿದ್ದೀರಾ. ಬಲೆ ನೀವು ಒಂದು ತಿಂಗಳ ಮಕ್ಕಳಿರಬಹುದು, ಒಂದು ತಿಂಗಳ ಮಕ್ಕಳಿಗೆ ಆಸ್ತಿ ಸಿಗುವುದಿಲ್ಲ ಎಂದು ತಂದೆ ಹೇಳುತ್ತಾರೇನು? ಒಂದು ತಿಂಗಳ ಮಕ್ಕಳಿಗೆ ಆಸ್ತಿ ಸಿಗುತ್ತದೆಯೋ ಇಲ್ಲವೋ? ಒಂದು ತಿಂಗಳ ಮಕ್ಕಳಿಗೂ ಕೂಡ ಆಸ್ತಿ ಸಿಗುತ್ತದೆ ತಾನೆ? ಈಗ ಒಂದು ತಿಂಗಳ ಮಕ್ಕಳಿಗೂ ಆಸ್ತಿ ಸಿಕ್ಕಿದೆ ಅಂದ ಮೇಲೆ ಒಂದು ತಿಂಗಳ ಮಕ್ಕಳು ಕೂಡ ನೀಡುವಾಗ ದಾಸ ಆಗಬೇಕು ತಾನೆ? ಯಾವ ವಸ್ತು ನಮಗೆ ಸಿಗುತ್ತಿದೆಯೋ ಅದನ್ನು ನಾವು ಅನ್ಯರಿಗೆ ನೀಡಬೇಕು. ಅಂದ ಮೇಲೆ ದಾಸಾಗಿ ಸರ್ವರಿಗೂ ನೀಡುವ ಕಾರ್ಯವನ್ನು ಈಗ ಪ್ರಾರಂಭ ಮಾಡಬೇಕು. ಒಂದು ವೇಳೆ ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ ಎಂದು ಅರ್ಥ ಮಾಡಿಕೊಂಡು ತಂದೆಯ ಜೊತೆಗೆ ಸಂಬಂಧವನ್ನು ಜೋಡಣೆ ಮಾಡಿದರೆ ಒಂದೇ ದಿನದಲ್ಲಿ ತಂದೆಯ ಮೂಲಕ ನೀವು ಆಸ್ತಿಯನ್ನು ಪಡೆದುಕೊಳ್ಳಬಹುದು. ಪರಮಾತ್ಮ ತಂದೆಯನ್ನು ತಂದೆ ಎಂದು ಅರ್ಥ ಮಾಡಿಕೊಂಡು ತಂದೆಯ ಜೊತೆಗೆ ಸಂಬಂಧವನ್ನು ಜೋಡಣೆ ಮಾಡಿದರೆ ಒಂದೇ ದಿನದಲ್ಲಿ ತಂದೆಯ ಆಸ್ತಿ ನಿಮಗೆ ಸಿಗುತ್ತದೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ. ಈ ಜ್ಞಾನ ಬಹಳ ಒಳ್ಳೆಯ ಜ್ಞಾನ ಆಗಿದೆ. ಇಲ್ಲಿ ಯಾವುದೋ ಒಂದು ಶಕ್ತಿ ಕಾರ್ಯವನ್ನು ಮಾಡುತ್ತಿದೆ ಅನ್ನುವುದು ನನಗೆ ಅರ್ಥ ಆಗಿದೆ ಎಂದು ತಿಳಿದುಕೊಳ್ಳಬೇಡಿ. ಆಸ್ತಿಗೆ ಅಧಿಕಾರಿಗಳು ಮಕ್ಕಳೇ ಆಗುತ್ತಾರೆ. ಪರಮಾತ್ಮ ತಂದೆಗೆ ಮಕ್ಕಳಾದಾಗ ಮಾತ್ರ ನೀವು ಆಸ್ತಿಗೆ ಅಧಿಕಾರಿ ಆಗುತ್ತೀರಾ. ಅರ್ಥ ಮಾಡಿಕೊಳ್ಳುವಂತವರು ನೋಡುವಂತವರು ನೀವಲ್ಲ. ಇಲ್ಲಿ ನಡೆಯುತ್ತಿರುವ ಕಾರ್ಯವನ್ನು ಅರ್ಥ ಮಾಡಿಕೊಂಡು ಕೇವಲ ಕಾರ್ಯವನ್ನು ನೋಡುವಂತವರು ನೀವಲ್ಲ. ಒಂದು ವೇಳೆ ಒಂದೇ ದಿನದಲ್ಲಿ ಮನಸ್ಸಿನಿಂದ ಪರಮಾತ್ಮ ತಂದೆ ನನಗೆ ತಂದೆ ಆಗಿದ್ದಾರೆ ಎಂದು ನೀವು ಸ್ವೀಕಾರ ಮಾಡಿದರೆ ತಂದೆಯ ಆಸ್ತಿಗೆ ಒಂದೇ ದಿನದಲ್ಲೇ ನೀವು ಅಧಿಕಾರಿ ಆಗಬಹುದು. ಅಂದ ಮೇಲೆ ನೀವೆಲ್ಲರೂ ಅಧಿಕಾರಿ ಆಗಿದ್ದೀರಾ ತಾನೆ? ನೀವೆಲ್ಲರೂ ಬ್ರಹ್ಮಕುಮಾರ್ ಬ್ರಹ್ಮಕುಮಾರಿ ಆಗಿದ್ದೀರೋ ಅಥವಾ ಬ್ರಹ್ಮಕುಮಾರ್ ಬ್ರಹ್ಮಕುಮಾರಿ ಆಗುತ್ತಿದ್ದೀರೋ? ಬ್ರಹ್ಮಕುಮಾರ್ ಬ್ರಹ್ಮಕುಮಾರಿ ಆಗಿದ್ದೀರೋ ಅಥವಾ ಈಗ ಬ್ರಹ್ಮಕುಮಾರ್ ಬ್ರಹ್ಮಕುಮಾರಿ ಆಗಲು ಇಲ್ಲಿಗೆ ಬಂದಿದ್ದೀರೋ? ನಿಮ್ಮನ್ನು ಯಾರೂ ಚೇಂಜ್ ಮಾಡಲು ಸಾಧ್ಯ ಇಲ್ಲ. ಬ್ರಹ್ಮಕುಮಾರ್ ಬ್ರಹ್ಮಕುಮಾರಿ ಆಗುವ ಬದಲು ಕೇವಲ ಕುಮಾರ ಅಥವಾ ಕುಮಾರಿಯಾಗಿ ಎಂದು ಯಾರಾದರೂ ಹೇಳಿದರೆ ನೀವು ಕೇವಲ ಕುಮಾರ ಮತ್ತು ಕುಮಾರಿ ಆಗಲು ಸಾಧ್ಯ ಇದೇನು? ಬ್ರಹ್ಮಕುಮಾರ್ ಮತ್ತು ಬ್ರಹ್ಮಕುಮಾರಿ ಆಗಿರುವುದರಿಂದ ಎಷ್ಟೊಂದು ಲಾಭ ಸಿಕ್ಕಿದೆ. ಇಲ್ಲಿ ಕೇವಲ ಒಂದು ಜನ್ಮಕ್ಕೋಸ್ಕರ ಲಾಭ ಸಿಗುತ್ತಿಲ್ಲ, ಅನೇಕ ಜನ್ಮಕ್ಕೋಸ್ಕರ ಲಾಭ ಸಿಗುತ್ತಿದೆ. ಅರ್ಧ ಜನ್ಮ ಪುರುಷಾರ್ಥವನ್ನು ಮಾಡುತ್ತೇವೆ, ಮುಕ್ಕಾಲು ಜನ್ಮ ಪ್ರಾರಬ್ಧವನ್ನು ಪಡೆದುಕೊಳ್ಳುತ್ತೇವೆ, ಅಂದರೆ ಅನೇಕ ಜನ್ಮಕ್ಕೋಸ್ಕರ ಪದವಿಯನ್ನು ಪಡೆದುಕೊಳ್ಳುತ್ತೇವೆ. ಕೇವಲ ಅರ್ಧ ಜನ್ಮದವರೆಗೆ ಪುರುಷಾರ್ಥವನ್ನು ಮಾಡುತ್ತೇವೆ. ಅಂದ ಮೇಲೆ ಇಲ್ಲಿ ಲಾಭವೇ ಲಾಭ ಇದೆ. ಪರಮಾತ್ಮ ತಂದೆ ಸಮಯಕ್ಕನುಸಾರವಾಗಿ ವರ್ತಮಾನ ಸಮಯದಲ್ಲಿ ವಿಶೇಷವಾಗಿ ಒಂದು ಮಾತಿನ ಕಡೆ ಗಮನವನ್ನು ಸೆಳೆಯುತ್ತಿದ್ದಾರೆ. ಏಕೆಂದರೆ ಬಾಪ್ತಾದ ಮಕ್ಕಳ ರಿಸಲ್ಟ್ ಅನ್ನು ನೋಡುತ್ತಿರುತ್ತಾರೆ. ಅಂದ ಮೇಲೆ ರಿಸಲ್ಟ್ ನಲ್ಲಿ ತಂದೆ ನೋಡಿದರು ಮಕ್ಕಳಿಗೆ ಬಹಳ ಚೆನ್ನಾಗಿ ಸಾಹಸ ಇದೆ, ಮಕ್ಕಳಲ್ಲಿ ಬಹಳಷ್ಟು ಧೈರ್ಯ ಇದೆ, ಮಕ್ಕಳು ಬಹಳ ಚೆನ್ನಾಗಿ ಗುರಿಯನ್ನು ಇಟ್ಟುಕೊಂಡಿದ್ದೀರಾ. ಗುರಿಗನುಸಾರವಾಗಿ ಇಲ್ಲಿಯವರೆಗೂ ಗುರಿ ಮತ್ತು ಲಕ್ಷಣದಲ್ಲಿ ಅಂತರ ಕಾಣಿಸುತ್ತಿದೆ. ಎಲ್ಲರ ಮನಸ್ಸಿನಲ್ಲೂ ನಂಬರ್ ಒನ್ ಗುರಿ ಇದೆ. ಪರಮಾತ್ಮ ತಂದೆ ನೀವು 21 ಜನ್ಮದ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುವ ಗುರಿಯನ್ನು ಇಟ್ಟುಕೊಂಡಿದ್ದೀರಾ ತಾನೆ ಎಂದು ಮಕ್ಕಳನ್ನು ಕೇಳಿದರೆ ಎಲ್ಲಾ ಮಕ್ಕಳು ಹೌದು ಎಂದು ಹೇಳುತ್ತೀರಾ. ನೀವು ಸೂರ್ಯವಂಶಿ ಆಗುವ ಗುರಿಯನ್ನು ಇಟ್ಟುಕೊಂಡಿದ್ದೀರೋ ಅಥವಾ ಚಂದ್ರವಂಶಿ ಆಗುವ ಗುರಿಯನ್ನು ಇಟ್ಟುಕೊಂಡಿದ್ದೀರೋ ಎಂದು ಪರಮಾತ್ಮ ತಂದೆ ಕೇಳಿದರೆ ಯಾವ ಮಾತಿನಲ್ಲಿ ಕೈಯನ್ನು ಎತ್ತುತ್ತೀರಾ? ಸೂರ್ಯವಂಶಿ ಆಗುತ್ತೇವೆ ಎಂದು ಎಲ್ಲರೂ ಕೈಯನ್ನು ಎತ್ತುತ್ತೀರಾ ತಾನೆ? ಯಾರಾದರೂ ಚಂದ್ರವಂಶಿ ಆಗಲು ಬಯಸುತ್ತೀರೇನು? ಯಾರು ಚಂದ್ರವಂಶಿ ಆಗಲು ಬಯಸುವುದಿಲ್ಲ. ಪ್ರತಿಯೊಬ್ಬರೂ ಸೂರ್ಯವಂಶಿ ಆಗುತ್ತೇವೆ ಎಂದು ಕೈಯನ್ನು ಎತ್ತಿದ್ದೀರಾ. ಬಹಳ ಒಳ್ಳೆಯದು. ನೀವು ಸೂರ್ಯವಂಶಿ ಆಗದೇ ಇದ್ದರೆ ನಿಮ್ಮ ಆಸೀತ್ ಹಾಗೆ ಖಾಲಿ ಉಳಿದುಕೊಳ್ಳುತ್ತದೆ. ಅಂದ ಮೇಲೆ ಎಲ್ಲರ ಜೀವನದಲ್ಲೂ ಬಹಳ ಒಳ್ಳೆಯ ಗುರಿ ಇದೆ. ಗುರಿಗೆ ತಕ್ಕಂತೆ ಲಕ್ಷಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ಗುರಿ ಮತ್ತು ಲಕ್ಷಣದಲ್ಲಿ ಸಮಾನತೆ ಕಾಣಿಸಬೇಕು. ಅಂದ ಮೇಲೆ ಗುರಿಗೆ ತಕ್ಕಂತೆ ಲಕ್ಷಣದ ಕಡೆ ಅವಶ್ಯವಾಗಿ ಗಮನವನ್ನು ಕೊಡಬೇಕು. ಆದರೆ ಗುರಿಗೆ ತಕ್ಕಂತೆ ಮಕ್ಕಳು ಲಕ್ಷಣವನ್ನು ಧಾರಣೆ ಮಾಡಿಕೊಂಡಿಲ್ಲ. ಅದಕ್ಕೆ ಕಾರಣ ಏನಾಗಿದೆ? ಈ ದಿನ ಪರಮಾತ್ಮ ತಂದೆ ಕಾರಣವನ್ನು ತಿಳಿಸಿದರು. ಕೆಲವೊಮ್ಮೆ ಮಕ್ಕಳು ಪಡೆದುಕೊಳ್ಳುವಂತವರಾಗಿ ಬಿಡುತ್ತೀರಾ? ಇವರು ಮಾಡಲಿ, ಇವರು ಮಾಡಿ ತೋರಿಸಲಿ, ಇವರು ಸಹಯೋಗವನ್ನು ನೀಡಲಿ, ಇವರು ಪರಿವರ್ತನೆ ಆದರೆ ನಾನು ಪರಿವರ್ತನೆ ಆಗುತ್ತೇನೆ, ಈ ಮಾತು ಸರಿ ಹೋದರೆ ನಾನು ಸರಿ ಹೋಗುತ್ತೇನೆ ಎಂದು ಹೇಳುವುದು ಪಡೆದುಕೊಳ್ಳುವವರಾಗುವುದಾಗಿದೆ. ಇದು ದಾತಾತನದ ಲಕ್ಷಣ ಅಲ್ಲ. ಯಾರಾದರೂ ಕೊಟ್ಟರೆ ನಾನು ಕೊಡುತ್ತೇನೆ ಎಂದು ನೀವು ಹೇಳಬಾರದು. ಪರಮಾತ್ಮ ತಂದೆ ನಮಗೆ ಸರ್ವಸ್ವವನ್ನು ನೀಡಿದ್ದಾರೆ. ಪರಮಾತ್ಮ ತಂದೆ ಕೆಲವರಿಗೆ ಸ್ವಲ್ಪ ಪ್ರಾಪ್ತಿಯನ್ನು ನೀಡಿ ಕೆಲವರಿಗೆ ಜಾಸ್ತಿ ಪ್ರಾಪ್ತಿಯನ್ನು ನೀಡಿದ್ದಾರೇನು? ಅಂದ ಮೇಲೆ ಎಲ್ಲರಿಗೂ ಒಂದೇ ಕೋರ್ಸ್ ಅನ್ನು ನೀಡಿದ್ದಾರೆ. ಬಲೆ 60 ವರ್ಷದ ಮಕ್ಕಳಿರಬಹುದು ಅಥವಾ 1 ತಿಂಗಳ ಮಕ್ಕಳಿರಬಹುದು, ಎಲ್ಲರಿಗೂ ಕೋರ್ಸ್ ಒಂದೇ ಆಗಿದೆ. 60 ವರ್ಷದ ಮಕ್ಕಳಿಗೆ ಪರಮಾತ್ಮ ತಂದೆ ಬೇರೆ ಕೋರ್ಸ್ ಅನ್ನು ನೀಡುತ್ತಾರೆ, 1 ತಿಂಗಳ ಮಕ್ಕಳಿಗೆ ಬೇರೆ ಕೋರ್ಸ್ ಅನ್ನು ನೀಡುತ್ತಾರೆ ಎಂದು ತಿಳಿದುಕೊಂಡಿದ್ದೀರೇನು? ಇಲ್ಲ, ಎಲ್ಲರಿಗೂ ತಂದೆ ಒಂದೇ ಕೋರ್ಸ್ ಅನ್ನು ನೀಡುತ್ತಾರೆ. 60 ವರ್ಷದ ಮಕ್ಕಳು ಯಾವ ಕೋರ್ಸ್ ಅನ್ನು ತೆಗೆದುಕೊಂಡಿದ್ದಾರೋ ಈಗ ಬರುವಂತಹ ಆತ್ಮರು ಕೂಡ ಅದೇ ಕೋರ್ಸ್ ಅನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಅದೇ ಜ್ಞಾನವನ್ನೇ ತಂದೆ ನೀಡುತ್ತಿದ್ದಾರೆ, ಅದೇ ಪ್ರೀತಿಯನ್ನೇ ತಂದೆ ನೀಡುತ್ತಿದ್ದಾರೆ, ಅದೇ ಸರ್ವಶಕ್ತಿಯನ್ನೇ ತಂದೆ ನೀಡುತ್ತಿದ್ದಾರೆ. ಎಲ್ಲರಿಗೂ ಒಂದೇ ರೀತಿ ಜ್ಞಾನವನ್ನು ನೀಡುತ್ತಿದ್ದಾರೆ, ಒಂದೇ ರೀತಿ ಪ್ರೀತಿಯನ್ನು ನೀಡುತ್ತಿದ್ದಾರೆ, ಒಂದೇ ರೀತಿ ಸರ್ವಶಕ್ತಿಯನ್ನು ನೀಡುತ್ತಿದ್ದಾರೆ. ಕೆಲವರಿಗೆ 16 ಶಕ್ತಿ, ಕೆಲವರಿಗೆ 8 ಶಕ್ತಿಯನ್ನು ನೀಡುತ್ತಿಲ್ಲ, ಎಲ್ಲರಿಗೂ ಒಂದೇ ರೀತಿ ಆಸ್ತಿಯನ್ನು ನೀಡುತ್ತಿದ್ದಾರೆ. ಪರಮಾತ್ಮ ತಂದೆ ಎಲ್ಲರಿಗೂ ಎಲ್ಲಾ ಪ್ರಾಪ್ತಿಯನ್ನು ನೀಡಿ ಎಲ್ಲಾ ಮಕ್ಕಳನ್ನು ಭರ್ಪೂರನ್ನಾಗಿ ಮಾಡಿದ್ದಾರೆ. ಅಂದ ಮೇಲೆ ಭರ್ಪೂರಾದಂತಹ ಆತ್ಮರು ದಾತ ಆಗುತ್ತಾರೆ. ಭರ್ಪೂರಾದಂತಹ ಆತ್ಮರು ಪಡೆದುಕೊಳ್ಳುವಂತವರಾಗುವುದಿಲ್ಲ. ಈಗ ನಾನು ಸಂಪನ್ನ ಆದಂತಹ ಆತ್ಮ ಆಗಿದ್ದೇನೆ ಅಂದ ಮೇಲೆ ನಾನೀಗ ದಾತಾಗಿ ಎಲ್ಲರಿಗೂ ಪ್ರಾಪ್ತಿಯನ್ನು ನೀಡಬೇಕು. ಬೇರೆಯವರು ನೀಡಲಿ ಅಥವಾ ನೀಡದೇ ಇರಲಿ, ನಮಗೆ ಪಡೆದುಕೊಳ್ಳುವ ಇಚ್ಛೆ ಇರಬಾರದು, ನಮಗೆ ಕೊಡುವಂತಹ ಇಚ್ಛೆ ಇರಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಯಾರು ಎಷ್ಟು ಕೊಡುತ್ತಾರೋ, ಎಷ್ಟು ದಾಸ ಆಗುತ್ತಾರೋ, ಅಷ್ಟು ಅವರ ಬಳಿ ಇರುವಂತಹ ಖಜಾನೆ ವೃದ್ಧಿ ಆಗುತ್ತಾ ಹೋಗುತ್ತದೆ. ತಿಳಿದುಕೊಳ್ಳಿ, ನೀವು ಯಾರಿಗಾದರೂ ಸ್ವಮಾನವನ್ನು ಕೊಡುತ್ತೀರಾ? ಅನ್ಯರಿಗೆ ಕೊಡುವುದು ಅಂದರೆ ಸ್ವಯಂನ ಸ್ವಮಾನವನ್ನು ವೃದ್ಧಿ ಮಾಡಿಕೊಳ್ಳುವುದಾಗಿದೆ. ಅಂದ ಮೇಲೆ ನೀವು ಕೊಡಲಿಲ್ಲ, ಕೊಡುವುದು ಅಂದರೆ ಪಡೆದುಕೊಳ್ಳುವುದಾಗಿದೆ. ಈಗ ನೀವು ಪಡೆದುಕೊಳ್ಳಬೇಡಿ, ನೀವು ಎಷ್ಟು ಕೊಡುತ್ತೀರೋ ಅಷ್ಟು ನಿಮ್ಮ ಬಳಿ ವೃದ್ಧಿ ಆಗುತ್ತಾ ಹೋಗುತ್ತದೆ. ಅಂದ ಮೇಲೆ ಸಮಯದ ಕೂಗೇನಾಗಿದೆ ಎಂದು ತಿಳಿಯಿತು ತಾನೆ. ಈಗ ದಾತಾಗಿ, ದಾತ ಅನ್ನುವ ಶಬ್ದವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಯಾವ ಮಾತು ನಡೆದರೂ ಕೂಡ ದಾತ ಅನ್ನುವ ಶಬ್ದವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಇಚ್ಛಾ ಮಾತ್ರ ಅವಿದ್ಯೆ ಆಗಬೇಕು. ಸೂಕ್ಷ್ಮದಲ್ಲೂ ಪಡೆದುಕೊಳ್ಳುವ ಇಚ್ಛೆ ಇರಬಾರದು, ಸ್ಥೂಲದಲ್ಲೂ ಕೂಡ ಪಡೆದುಕೊಳ್ಳುವ ಇಚ್ಛೆ ಇರಬಾರದು. ದಾತ ಅಂದರೆ ಸರ್ವ ಇಚ್ಛೆಗಳಿಂದ ಮುಕ್ತ ಆದಂತಹ ಇಚ್ಛಾ ಮಾತ್ರ ಅವಿದ್ಯಾ ಸ್ಥಿತಿಯಲ್ಲಿ ಸ್ಥಿತ ಆಗುವುದು, ಸಂಪನ್ನ ಆತ್ಮರು ಆಗುವುದು. ಅಪ್ರಾಪ್ತ ಅನ್ನುವ ವಸ್ತುವಿನ ಅನುಭವ ನಮಗೆ ಆಗಬಾರದು. ಯಾವುದೇ ಅಪ್ರಾಪ್ತಿ ಅನುಭವ ಆಗ ನಮಗೆ ಆಗುವುದಿಲ್ಲ. ಯಾರಿಗೆ ಪಡೆದುಕೊಳ್ಳುವ ಇಚ್ಛೆ ಇರುತ್ತದೆಯೋ ಅವರಿಗೆ ಅಪ್ರಾಪ್ತಿಯ ಅನುಭವ ಆಗುತ್ತದೆ. ಯಾರು ಸಂಪನ್ನ ಆಗಿರುತ್ತಾರೋ ಅವರಿಗೆ ಏನನ್ನೂ ಪಡೆದುಕೊಳ್ಳುವ ಇಚ್ಛೆ ಇರುವುದಿಲ್ಲ, ಅವರಿಗೆ ಅಪ್ರಾಪ್ತಿಯ ಅನುಭವ ಆಗುವುದಿಲ್ಲ. ಸರ್ವ ಪ್ರಾಪ್ತಿಯಿಂದ ಸಂಪನ್ನ ಆಗಿದ್ದೀರಾ? ಅಂದ ಮೇಲೆ ಯಾವ ಗುರಿಯನ್ನು ಇಟ್ಟುಕೊಂಡಿದ್ದೀರಾ? ಸಂಪನ್ನ ಆಗುವಂತಹ ಗುರಿಯನ್ನು ಇಟ್ಟುಕೊಂಡಿದ್ದೀರೇನು? ಎಷ್ಟು ಸಿಗುತ್ತದೆಯೋ ಅಷ್ಟು ಒಳ್ಳೆಯದು. ಸಂಪನ್ನ ಆಗುವುದೇ ಸಂಪೂರ್ಣ ಆಗುವುದಾಗಿದೆ. ಈ ದಿನ ವಿದೇಶದ ಮಕ್ಕಳಿಗೆ ವಿಶೇಷವಾಗಿ ಅವಕಾಶ ಸಿಕ್ಕಿದೆ, ಒಳ್ಳೆಯದು. ಮೊದಲನೇ ಚಾನ್ಸ್ ಅನ್ನು ವಿದೇಶದವರು ಪಡೆದುಕೊಂಡಿದ್ದಾರೆ. ಏಕೆಂದರೆ ವಿದೇಶದವರು ಮುದ್ದಿನ ಮಕ್ಕಳಾಗಿದ್ದಾರೆ. ಬೇರೆ ಎಲ್ಲಾ ಸ್ಥಾನದ ಆತ್ಮರಿಗೂ ಮಧುಮನಕ್ಕೆ ಬರಬೇಡಿ ಎಂದು ಹೇಳಿ ವಿದೇಶದವರಿಗೆ ನಿಮಂತ್ರಣವನ್ನು ನೀಡಲಾಗಿದೆ. ಬಾಪ್ತಾದ ಎಲ್ಲಾ ಮಕ್ಕಳನ್ನು ನೆನಪು ಮಾಡುತ್ತಾರೆ. ಆದರೂ ಕೂಡ ಡಬ್ಬಲ್ ವಿದೇಶದ ಮಕ್ಕಳನ್ನು ನೋಡಿ ಬಹಳಷ್ಟು ಖುಷಿ ಪಡುತ್ತಾರೆ. ವಿದೇಶದ ಮಕ್ಕಳ ಸಾಹಸವನ್ನು ನೋಡಿ ತಂದೆ ಖುಷಿ ಪಡುತ್ತಾರೆ. ವರ್ತಮಾನ ಸಮಯದಲ್ಲಿ ಮಕ್ಕಳು ಅಷ್ಟೊಂದು ಏರುಪೇರಿನಲ್ಲಿ ಬರುವುದಿಲ್ಲ. ಈಗ ಮಕ್ಕಳ ಸ್ಥಿತಿಯಲ್ಲಿ ಅಂತರ ಆಗಿದೆ. ವಿದೇಶದವರು ಜ್ಞಾನ ಮಾರ್ಗಕ್ಕೆ ಬಂದಾಗ ವಿದೇಶದ ಮಕ್ಕಳ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆ ಉತ್ಪನ್ನ ಆಗುತ್ತಿತ್ತು. ಭಾರತದ ಸಂಸ್ಕೃತಿಯೇ ಬೇರೆ ಆಗಿದೆ, ವಿದೇಶದ ಸಂಸ್ಕೃತಿಯೇ ಬೇರೆ ಆಗಿದೆ ಅನ್ನುವ ಪ್ರಶ್ನೆ ವಿದೇಶದ ಮಕ್ಕಳ ಮನಸ್ಸಿನಲ್ಲಿ ಇತ್ತು. ಆದರೆ ಈಗ ವಿದೇಶದ ಮಕ್ಕಳಿಗೆ ಎಲ್ಲಾ ಮಾತು ಅರ್ಥ ಆಗಿದೆ. ಈಗ ನೀವೆಲ್ಲರೂ ಬ್ರಾಹ್ಮಣ ಸಂಸ್ಕೃತಿಯನ್ನು ಧಾರಣೆ ಮಾಡಿಕೊಂಡಿದ್ದೀರಾ? ಈಗ ನೀವೆಲ್ಲರೂ ಬ್ರಾಹ್ಮಣ ಸಂಸ್ಕೃತಿಗೆ ಬಂದಿದ್ದೀರಾ? ನೀವು ಭಾರತದ ಸಂಸ್ಕೃತಿಯವರು ಅಲ್ಲ, ವಿದೇಶದ ಸಂಸ್ಕೃತಿಯವರು ಅಲ್ಲ, ನೀವು ಬ್ರಾಹ್ಮಣ ಸಂಸ್ಕೃತಿಯನ್ನು ಧಾರಣೆ ಮಾಡಿಕೊಂಡಿರುವ ಆತ್ಮರಾಗಿದ್ದೀರಾ? ಭಾರತದ ಸಂಸ್ಕೃತಿ ಸ್ವಲ್ಪ ಕಿರಿಕಿರಿಯನ್ನು ಮಾಡುತ್ತದೆ, ಆದರೆ ಬ್ರಾಹ್ಮಣ ಸಂಸ್ಕೃತಿಯನ್ನು ಧಾರಣೆ ಮಾಡಿಕೊಳ್ಳುವುದು ಸಹಜ ಆಗಿದೆ. ಬ್ರಾಹ್ಮಣರ ಸಂಸ್ಕೃತಿ ಅಂದರೆ ಸ್ವಮಾನದಲ್ಲಿ ಇರುವುದು ಮತ್ತು ಸ್ವರಾಜ್ಯಕ್ಕೆ ಅಧಿಕಾರಿಯಾಗುವುದು, ಇದೇ ಬ್ರಾಹ್ಮಣರ ಸಂಸ್ಕೃತಿಯಾಗಿದೆ. ಅಂದ ಮೇಲೆ ಈ ಸಂಸ್ಕೃತಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ತಾನೆ? ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ಪ್ರಶ್ನೆಯೂ ಇಲ್ಲ ತಾನೆ? ಭಾರತದವರ ಸಂಸ್ಕೃತಿಯನ್ನು ಹೇಗೆ ಧಾರಣೆ ಮಾಡಿಕೊಂಡಿದ್ದೀರಾ? ಭಾರತದ ಸಂಸ್ಕೃತಿಯನ್ನು ಧಾರಣೆ ಮಾಡಿಕೊಳ್ಳಲು ಕಷ್ಟ ಆಯ್ತೇನು? ಸಹಜವಾಗಿ ಧಾರಣೆ ಮಾಡಿಕೊಂಡಿದ್ದೀರಾ ತಾನೆ? ನೋಡಿ, ಪರಮಾತ್ಮ ತಂದೆ ಕೇಳುತ್ತಾರೆ, ವಾಪಸ್ ವಿದೇಶಕ್ಕೆ ಹೋದ ನಂತರ ಭಾರತದ ಸಂಸ್ಕೃತಿಯನ್ನು ಧಾರಣೆ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟ ಎಂದು ಹೇಳುತ್ತೀರೇನು? ಪುನಃ ವಿದೇಶಕ್ಕೆ ಹೋಗಿ ಭಾರತದ ಸಂಸ್ಕೃತಿಯನ್ನು ಧಾರಣೆ ಮಾಡಿಕೊಳ್ಳುವುದು ಕಷ್ಟ ಎಂದು ಪತ್ರವನ್ನು ಬರೆಯಬೇಡಿ. ಪರಮಾತ್ಮ ತಂದೆ ಎಲ್ಲಾ ಮಾತನ್ನು ಸಹಜ ಮಾಡಿದ್ದಾರೆ. ಆದರೂ ಈಗಲೂ ಮಕ್ಕಳಿಗೆ ಸ್ವಲ್ಪ ಕಷ್ಟದ ಅನುಭವ ಆಗುತ್ತಿದೆಯೇನು? ಭಾರತದ ಸಂಸ್ಕೃತಿಯನ್ನು ಧಾರಣೆ ಮಾಡಿಕೊಳ್ಳುವುದು ಸಹಜವೋ ಅಥವಾ ಸ್ವಲ್ಪ ಸ್ವಲ್ಪ ಕಷ್ಟದ ಅನುಭವ ಆಗುತ್ತಿದೆಯೋ? ಸ್ವಲ್ಪ ಕೂಡ ಕಷ್ಟ ಇಲ್ಲ, ಇದು ಬಹಳ ಸಹಜ ಮಾತಾಗಿದೆ. ಈಗ ಸಂಪೂರ್ಣ ಆಟ ಮುಗಿದಿದೆ, ಆದ್ದರಿಂದ ಮಕ್ಕಳಿಗೆ ನಗು ಬರುತ್ತದೆ. ಎಲ್ಲರೂ ಪಕ್ಕ ಆಗಿದ್ದೀರಾ. ಬಾಲ್ಯದ ಆಟ ಈಗ ಸಮಾಪ್ತಿಯಾಗಿದೆ. ನೀವೆಲ್ಲರೂ ಅನುಭವಿಗಳಾಗಿದ್ದೀರಾ ಮತ್ತು ಬಾಪ್ತಾದ ನೋಡುತ್ತಾರೆ, ಹಳಬರು ಎಷ್ಟು ಪಕ್ಕ ಆಗುತ್ತಿದ್ದಾರೋ ಅಷ್ಟು ಹೊಸ ಹೊಸ ಆತ್ಮರು ಜ್ಞಾನ ಮಾರ್ಗಕ್ಕೆ ಬಂದ ನಂತರ ಅವರು ಪಕ್ಕ ಆಗುತ್ತಾ ಹೋಗುತ್ತಾರೆ. ಒಳ್ಳೆಯದು, ಒಬ್ಬರು ಇನ್ನೊಬ್ಬರನ್ನು ಚೆನ್ನಾಗಿ ಜ್ಞಾನ ಮಾರ್ಗದಲ್ಲಿ ಮುಂದೆ ಕರೆದುಕೊಂಡು ಹೋಗುತ್ತಿದ್ದೀರಾ. ಬಹಳ ಚೆನ್ನಾಗಿ ಪರಿಶ್ರಮವನ್ನು ಪಡುತ್ತಿದ್ದೀರಾ. ಈಗ ದಾದಿಯರ ಸಮ್ಮುಖಕ್ಕೆ ಯಾರ ಬಗ್ಗೆಯೂ ಕಂಪ್ಲೇಂಟ್ ಅನ್ನು ತೆಗೆದುಕೊಂಡು ಬರುವುದಿಲ್ಲ ತಾನೆ? ಅನ್ಯರ ಕಂಪ್ಲೇಂಟ್ನ ಕಥೆಯನ್ನು ದಾದಿಯ ಸಮ್ಮುಖಕ್ಕೆ ಮಕ್ಕಳು ತೆಗೆದುಕೊಂಡು ಬರುತ್ತಾರೆ. ಈಗ ಕಂಪ್ಲೇಂಟ್ನ ಕಥೆಯನ್ನು ತೆಗೆದುಕೊಂಡು ಬರುವಂತವರ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ. ಅಂದ ಮೇಲೆ ಮಕ್ಕಳ ಸ್ಥಿತಿಯಲ್ಲಿ ಈಗ ಅಂತರ ಆಗಿದೆ. ದಾದಿ ಜಾನಕಿಜಿಯನ್ನು ಬಾಬಾ ಕೇಳುತ್ತಿದ್ದಾರೆ, ಈಗ ನೀವು ರೋಗಿಯಂತೂ ಆಗುವುದಿಲ್ಲ ತಾನೆ? ಕಂಪ್ಲೇಂಟ್ನ ಕಥೆಯನ್ನು ಕೇಳಿ ರೋಗಿ ಆಗುತ್ತಿದ್ದೀರಿ. ಈಗ ಆ ಕಂಪ್ಲೇಂಟ್ನ ಕಥೆ ಸಮಾಪ್ತಿಯಾಗಿದೆ. ಎಲ್ಲರೂ ಒಳ್ಳೆಯವರಾಗಿದ್ದಾರೆ. ವಿದೇಶದ ಎಲ್ಲಾ ಮಕ್ಕಳಲ್ಲೂ ಬಹಳ ಒಳ್ಳೆಯ ವಿಶೇಷ ಗುಣ ಇದೆ. ಆ ವಿಶೇಷ ಗುಣ ಅಂದರೆ ಮಕ್ಕಳ ಮನಸ್ಸು ಬಹಳ ಚೆನ್ನಾಗಿ ಸ್ವಚ್ಛ ಆಗಿದೆ. ವಿದೇಶದ ಮಕ್ಕಳು ಮನಸ್ಸನ್ನು ಬಹಳಷ್ಟು ಸ್ವಚ್ಛವಾಗಿ ಇಟ್ಟುಕೊಂಡಿದ್ದಾರೆ. ವಿದೇಶದ ಮಕ್ಕಳು ಯಾವ ಮಾತನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಎಲ್ಲಾ ಮಾತನ್ನು ಬಾಹ್ಯ ರೂಪದಲ್ಲಿ ಹೇಳಿಬಿಡುತ್ತಾರೆ. ಯಾವ ಮಾತು ನಡೆದರೂ ಕೂಡ ಆ ಮಾತನ್ನು ಸಮ್ಮುಖಕ್ಕೆ ಬಂದು ಹೇಳುತ್ತಾರೆ, ಸತ್ಯವನ್ನೇ ಹೇಳುತ್ತಾರೆ. ಅಂತಿಂತಹ ಅಸತ್ಯ ಮಾತನ್ನು ಹೇಳುವುದಿಲ್ಲ. ಅಂತಿಂತಹ ಮಾತನ್ನು ವಿದೇಶದ ಮಕ್ಕಳು ಮಾತನಾಡುವುದಿಲ್ಲ. ಅಲ್ಲಸಲ್ಲದ ಮಾತನ್ನು ಸೇರಿಸಿಕೊಂಡು ಅಸತ್ಯ ಮಾತನ್ನು ವಿದೇಶದ ಮಕ್ಕಳು ಮಾತನಾಡುವುದಿಲ್ಲ. ಯಾವ ಮಾತು ಸಮ್ಮುಖದಲ್ಲಿ ನಡೆಯುತ್ತಿದೆಯೋ ಆ ಮಾತನ್ನು ಅದೇ ರೀತಿ ವಿದೇಶದ ಮಕ್ಕಳು ತಿಳಿಸುತ್ತಾರೆ. ಇದು ವಿದೇಶದ ಮಕ್ಕಳ ಬಹಳ ಒಳ್ಳೆಯ ವಿಶೇಷತೆಯಾಗಿದೆ. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸತ್ಯ ಮನಸ್ಸುಳ್ಳಂತಹ ಮಕ್ಕಳನ್ನು ನೋಡಿ ಪರಮಾತ್ಮ ತಂದೆ ಒಲಿಯುತ್ತಾರೆ ಮತ್ತು ಸ್ವಚ್ಛ ಮನಸ್ಸುಳ್ಳಂತಹ ಮಕ್ಕಳನ್ನು ನೋಡಿ ಪರಮಾತ್ಮ ತಂದೆ ಒಲಿಯುತ್ತಾರೆ. ವಿದೇಶದ ಮಕ್ಕಳಿಗೆ ಮಾತು ಇಷ್ಟ ಆದರೆ ಆಯಿತು, ನಾನು ಮಾಡುತ್ತೇನೆ ಎಂದು ಹೇಳುತ್ತಾರೆ. ಆ ಮಾತು ಇಷ್ಟ ಆಗದೇ ಇದ್ದರೆ ನಾನು ಈ ರೀತಿ ಮಾಡುವುದಿಲ್ಲ ಎಂದು ಹೇಳುತ್ತಾರೆ. ಅವರು ಬೇರೆಯವರು ಏನು ತಿಳಿದುಕೊಳ್ಳುತ್ತಾರೆ ಎಂದು ಬೇರೆಯವರನ್ನು ನೋಡುವುದಿಲ್ಲ. ಅನಿವಾರ್ಯವಾಗಿ ವಿದೇಶದವರು ಜೀವನವನ್ನು ನಡೆಸುವುದಿಲ್ಲ. ಜ್ಞಾನ ಮಾರ್ಗದಲ್ಲಿ ನಡೆಯಬೇಕು ಎಂದು ಬಯಸಿದರೆ ಸಂಪೂರ್ಣ ಜ್ಞಾನ ಮಾರ್ಗಕ್ಕೆ ತಕ್ಕಂತೆ ನಡೆಯುತ್ತಾರೆ. ಜ್ಞಾನ ಮಾರ್ಗದಂತೆ ನಡೆಯಬಾರದು ಎಂದು ಬಯಸಿದರೆ ಯಾರು ಹೇಳಿದರೂ ಕೂಡ ಜ್ಞಾನ ಮಾರ್ಗಕ್ಕೆ ತಕ್ಕಂತೆ ನಡೆದುಕೊಳ್ಳುವುದಿಲ್ಲ. ಒಳ್ಳೆಯದು, ಎಷ್ಟೆಲ್ಲಾ ಮಕ್ಕಳು ನೆನಪು ಪ್ರೀತಿಯನ್ನು ಕಳಿಸಿದ್ದಾರೋ ಬಾಪ್ತಾದ, ಆ ಎಲ್ಲಾ ಮಕ್ಕಳ ನೆನಪು ಪ್ರೀತಿಯನ್ನು ಸ್ವೀಕಾರ ಮಾಡಿದರು. ಯಾರೆಲ್ಲ ಪತ್ರದ ಮೂಲಕ ನೆನಪು ಪ್ರೀತಿಯನ್ನು ಕಳಿಸಿದ್ದಾರೋ ಅಥವಾ ಅನ್ಯ ಗಿಫ್ಟ್ನ ಮೂಲಕ ನೆನಪು ಪ್ರೀತಿಯನ್ನು ಕಳಿಸಿದ್ದಾರೋ ಆ ಎಲ್ಲಾ ನೆನಪು ಪ್ರೀತಿಯನ್ನು ಬಾಪ್ತಾದ ಸ್ವೀಕಾರ ಮಾಡಿದ್ದಾರೆ ಮತ್ತು ಬಾಪ್ತಾದ ರಿಟರ್ನ್ ಆಗಿ ಎಲ್ಲಾ ಮಕ್ಕಳಿಗೂ ದಾತ ಆಗಿ ಅನ್ನುವ ವರದಾನವನ್ನು ನೀಡುತ್ತಿದ್ದಾರೆ. ಒಳ್ಳೆಯದು, ಒಂದು ಸೆಕೆಂಡ್ ನಲ್ಲಿ ಎಲ್ಲರೂ ಮೇಲೆ ಹಾರಲು ಸಾಧ್ಯ ತಾನೆ? ನಿಮ್ಮ ರೆಕ್ಕೆ ಶಕ್ತಿಶಾಲಿಯಾಗಿದೆ ತಾನೆ? ಬಾಬಾ ಎಂದು ಕರೆದ ತಕ್ಷಣ ಎಲ್ಲರೂ ಮೇಲೆ ಹಾರಿ ವತನಕ್ಕೆ ಹೋಗಿಬಿಡಬೇಕು. ಪರಮಾತ್ಮ ತಂದೆ ಮಕ್ಕಳಿಗೆ ಡ್ರಿಲ್ ಅನ್ನು ಮಾಡಿಸಿದರು. ಒಳ್ಳೆಯದು, ನಾಲ್ಕೂ ಕಡೆ ಇರುವಂತಹ ಸರ್ವಶ್ರೇಷ್ಠ ಪರಮಾತ್ಮ ತಂದೆಯ ಸಮಾನ ದಾತ ಆಗುವ ಭಾವನೆಯನ್ನು ಇಟ್ಟುಕೊಂಡಂತಹ ಆತ್ಮರಿಗೆ ಶ್ರೇಷ್ಠ ಆತ್ಮರಾಗಿ ನಿರಂತರ ತಂದೆಯ ನೆನಪು ಮತ್ತು ಸೇವೆಯಲ್ಲಿ ತತ್ಪರ ಆಗಿರುವಂತಹ ಆತ್ಮರಿಗೆ ಪರಮಾತ್ಮ ತಂದೆಯ ಸೇವೆಯಲ್ಲಿ ಜೊತೆಗಾರ ಆದಂತಹ ಮಕ್ಕಳಿಗೆ ಸದಾ ಗುರಿ ಮತ್ತು ಲಕ್ಷಣವನ್ನು ಸಮಾನವಾಗಿ ಬ್ಯಾಲೆನ್ಸ್ ನಲ್ಲಿ ಇಟ್ಟುಕೊಂಡಂತಹ ಮಕ್ಕಳಿಗೆ ಸದಾ ತಂದೆಯ ಸ್ನೇಹಿಗಳಾಗಿ ತಂದೆಯ ಸಮಾನ ಆಗುವಂತಹ ಮಕ್ಕಳಿಗೆ ತಂದೆಯ ಸಮೀಪದಲ್ಲಿರುವಂತಹ ಮಕ್ಕಳಿಗೆ ಬಾಪ್ತಾದರವರ ನಯನದ ನಕ್ಷತ್ರ ಆದಂತಹ ಮಕ್ಕಳಿಗೆ ಸದಾ ವಿಶ್ವ ಕಲ್ಯಾಣದ ಭಾವನೆಯನ್ನು ಇಟ್ಟುಕೊಂಡು ದಯಾಹೃದಯ ಆದಂತಹ ಮಾಸ್ಟರ್ ಕ್ಷಮಾಸಾಗರ ಆದಂತಹ ಮಕ್ಕಳಿಗೆ ದೂರದಲ್ಲಿ ಕುಳಿತಿದ್ದರೂ ಕೂಡ ಮಧುಬನದಲ್ಲಿ ಕೆಳಗಡೆ ಕುಳಿತಿದ್ದರೂ ಕೂಡ ಬಾಪ್ತಾದರವರ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಎಂದು ಅನುಭವ ಮಾಡುತ್ತಿರುವ ಸರ್ವ ಆತ್ಮರಿಗೂ ನೆನಪು ಪ್ರೀತಿ ಹಾಗೂ ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಇಂದಿನ ವರದಾನ ಆಗಿದೆ. ಮನಸ್ಸಿನಲ್ಲಿ ಒಬ್ಬ ಹೃದಯೇಶ್ವರ ತಂದೆಯನ್ನು ಸಮಾವೇಶ ಮಾಡಿಕೊಂಡು ಸರ್ವ ಸಂಬಂಧದ ಅನುಭವವನ್ನು ಮಾಡುವಂತಹ ಸಂತುಷ್ಟ ಆತ್ಮಾಗಿ ಜ್ಞಾನವನ್ನು ಸಮಾವೇಶ ಮಾಡಿಕೊಳ್ಳುವ ಸ್ಥಾನ ಬುದ್ಧಿಯಾಗಿದೆ. ಬುದ್ಧಿಯಲ್ಲಿ ಜ್ಞಾನವನ್ನು ಸಮಾವೇಶ ಮಾಡಿಕೊಳ್ಳುತ್ತೇವೆ. ಆದರೆ ಪ್ರಿಯತಮ ಆದಂತಹ ಪರಮಾತ್ಮ ತಂದೆಯನ್ನು ಸಮಾವೇಶ ಮಾಡಿಕೊಳ್ಳುವ ಸ್ಥಾನ ಮನಸ್ಸಾಗಿದೆ. ಕೆಲವು ಪ್ರಿಯತಮೆಯರು ಬಹಳಷ್ಟು ಬುದ್ಧಿಯನ್ನು ಉಪಯೋಗ ಮಾಡುತ್ತಾರೆ. ಆದರೆ ಪರಮಾತ್ಮ ತಂದೆಗೆ ಸತ್ಯ ಮನಸ್ಸುಳ್ಳಂತಹ ಮಕ್ಕಳೇ ಇಷ್ಟ ಆಗುತ್ತಾರೆ. ಸತ್ಯ ಮನಸ್ಸುಳ್ಳಂತಹ ಮಕ್ಕಳಿಗೆ ಪರಮಾತ್ಮ ತಂದೆ ಒಲಿಯುತ್ತಾರೆ. ಆದ್ದರಿಂದ ಮನಸ್ಸಿನ ಅನುಭವ ಮನಸ್ಸಿಗೆ ಅರ್ಥ ಆಗುತ್ತದೆ ಮತ್ತು ಹೃದಯೇಶ್ವರ ತಂದೆಗೆ ಅರ್ಥ ಆಗುತ್ತದೆ. ಯಾರು ಮನಸ್ಸಿನಿಂದ ಸೇವೆಯನ್ನು ಮಾಡುತ್ತಾರೋ ಅಥವಾ ಮನಸ್ಸಿನಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೋ ಅವರು ಕಡಿಮೆ ಪರಿಶ್ರಮವನ್ನು ಪಡುತ್ತಾರೆ ಮತ್ತು ಅವರಿಗೆ ಹೆಚ್ಚು ಸಂತುಷ್ಟತೆಯ ಅನುಭವ ಆಗುತ್ತದೆ. ಮನಸ್ಸಿನಿಂದ ಅವರು ಸದಾ ಸಂತುಷ್ಟತೆಯ ಗೀತೆಯನ್ನು ಹಾಡುತ್ತಿರುತ್ತಾರೆ. ಸಮಯಕ್ಕನುಸಾರವಾಗಿ ಒಬ್ಬ ತಂದೆಯ ಜೊತೆಗೆ ಅವರಿಗೆ ಸರ್ವ ಸಂಬಂಧದ ಅನುಭವ ಆಗುತ್ತದೆ. ಇಂದಿನ ಶ್ಲೋಗನ್ ಆಗಿದೆ, ಅಮೃತ ವೇಳೆಯ ಸಮಯದಲ್ಲಿ ಪ್ಲೈನ್ ಬುದ್ಧಿ ಉಳ್ಳವರಾಗಿ ಕುಳಿತುಕೊಳ್ಳಿ, ಆಗ ಸೇವೆಯ ಹೊಸ ವಿಧಿ ಟಚ್ ಆಗುತ್ತದೆ. ಸೇವೆಯ ಹೊಸ ಹೊಸ ವಿಧಿ ನಮಗೆ ಟಚ್ ಆಗಬೇಕು. ನಾವು ಹೊಸ ರೂಪದಲ್ಲಿ ಸೇವೆಯನ್ನು ಮಾಡಬೇಕು ಎಂದು ಬಯಸಿದರೆ ಅಮೃತ ವೇಳೆಯ ಸಮಯದಲ್ಲಿ ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡು ಕುಳಿತುಕೊಳ್ಳಬೇಕು. ಅಮೃತ ವೇಳೆಯ ಸಮಯದಲ್ಲಿ ಬುದ್ಧಿಯನ್ನು ಖಾಲಿಯಾಗಿ ಇಟ್ಟುಕೊಂಡು ತಂದೆಯ ಸಮ್ಮುಖದಲ್ಲಿ ಕುಳಿತುಕೊಂಡರೆ ಸೇವೆಯ ಹೊಸ ಹೊಸ ವಿಧಿ ಪರಮಾತ್ಮ ತಂದೆಯ ಮೂಲಕ ನಮಗೆ ಟಚ್ ಆಗುತ್ತದೆ. ಒಳ್ಳೆಯದು. ಓಂ ಶಾಂತಿ.